ಅಂತಿಂಗಂದ್ರೆ ಇಬ್ಬರು ಯಾರವರು?
ಕೃಷ್ಣ ಎರಡು ರೂಪಗಳು, ಆತ್ಮ ಅಂತರಾತ್ಮ ಅನ್ನೋ ಎರಡು ರೂಪಗಳಿಂದ ಪರಮಾತ್ಮ ಇದ್ದಾನೆ ಹೊರತು ಜೀವನಿಗೆ ಅಥವಾ ಅನ್ಯ ದೇವತೆಗಳಿಗೆ ಸಂಬಂಧಪಟ್ಟ ರೆಫರೆನ್ಸ್ ಅಲ್ಲ ಅಂತ ಹೇಳಿ. ಸಾಧಾರಣ ಹೃತ್ಪದ್ಮ ಸ್ಥಿತತ್ವ ಅಂದ್ರೆ ಆತ್ಮಾನೋ ಬಂತಲ್ಲ, ಇಬ್ಬರು ಆತ್ಮರೇ ಕಾಮನ್. ಅದು ಮಾತ್ರ ಉತ್ತರ ಕೊಡೋದು ಏನಾಗಿದೆ, ಉಭಯತ್ರ ಪ್ರಸಿದ್ಧಿ ಬರಬೇಕಲ್ಲ. ಉಭಯತ್ರ ಪ್ರಸಿದ್ಧಿ ಯಾತಕ್ಕೆ ಬಂತು ಅಂದ್ರೆ ಆತ್ಮಾನೋ ದ್ವಿವಚನದಿಂದ ಬಂತು ಅಂತ. ಸಾಧ ಅಂದ್ರೆ ಕಾರಣ ಕೊಡ್ತೇನೆ, ನ್ಯಾಯ ವಿರೋಧ ಅಷ್ಟೇ. ನ್ಯಾಯ ಏನು ಸಾಧ, ಉಭಯತ್ರ ಪ್ರಸಿದ್ಧಿ ಎಂಬುದು ನ್ಯಾಯ ಇದರೊಳಗೆ. ಉಭಯತ್ರ ಪ್ರಸಿದ್ಧಿ ಉತ್ತರ ಕೊಡಬೇಕಾಗಿದೆ. ಉಭಯತ್ರ ಪ್ರಸಿದ್ಧಿ ಹೇಗೆ ಬಂತು ಅಂದ್ರೆ ಈ ರೀತಿ ಬಂತು ಅಂತ.
ಪೂರ್ವಪಕ್ಷ
ಅದಕ್ಕೆ ಪೂರ್ವ ಅಲ್ಲ, ಸಾಧಾರಣ ಎಂಬುದು ಕಾರಣ. ನಿರ್ಣಾಯಕವಾದ ವಾಕ್ಯ ಏನೋ ಹೃತ್ಬದ್ಧ ಸ್ಥಿತತ್ವ ನಿರ್ಣಾಯಕ. ಹೃತ್ಬದ್ಧ ಸ್ಥಿತತ್ವ ಎಂಬ ಲಿಂಗ ಹಿಡಿದ ಮೇಲೆ ಎಷ್ಟೇ ವಚನ ಇದ್ರೆ ಯಾರಿಗೆ ಅಪ್ಲೈ ಆಗ್ಬೇಕಾದ ವಿಷ್ಣುವಿಗೆ ಅದಕ್ಕೆ ಅದು ಆದರೆ ಅಲ್ಲಿ ಏನು ಬಂದ ಆತ್ಮಾನವ ಅಂತ ಬಂದಿದ್ದರಿಂದ ಪೂರ್ವ ಪಕ್ಷಕ್ಕೆ ಏನು ಸಾಧಾರಣ, ಇಬ್ಬರಿದ್ದಾರೆ ಅಂದರೆ ಒಬ್ಬರಿಬ್ಬರು ಒಬ್ಬೇ ಆಗಿರೋ ಚಾನ್ಸಸ್ ಇಲ್ಲ. ಹೃದಯದಿಂದ ಇರಬೇಕೆ ಮಾಡಿದ ಹೃದಯದಲ್ಲಿ ಇಬ್ಬರಿದ್ದಾರೆ ಅಂತ ಹೇಳಿದ ಮೇಲೆ ಅದು ಸಾಧಾರಣ ಲಿಂಗವಾಯ್ತಲ್ಲ ಅಂತ ಕೇಳಿದರೆ ಹೃತ್ಬದ್ಧ ಸ್ಥಿತತ್ವ ಅನ್ನೋದು ಸಾಧಾರಣವಾಯಿತು. ಅದೇ ಉತ್ತರ ಏನದು, ಹೃತ್ಬದ್ಧ ಸ್ಥಿತತ್ವ ಯಾರಿಗಿಲ್ಲ, ಬೇರೆ ಯಾರಿಗಿಲ್ಲ. ಆದ್ದರಿಂದ ಆಗಿದೆ ಸಾಧಾರಣವಾಗಿ ಯಾವ ಲಿಂಗ ಆಯ್ತು, ಅದು ಅಸಾಧಾರಣ ಆಗಿದೆ. ಅದು ಏನು ಮಾಡೋದು, ಪೂರ್ವಪಕ್ಷಕ್ಕೆ ಉಪಯೋಗಿಸೋದ್ರಿಗೆ ಎಲ್ಲಿಗೆ ಅಪ್ಲೈ ಆಯ್ತದ, ಸಿದ್ಧಾಂತಕ್ಕೆ ಅಪ್ಲೈ ಆಗಬೇಕು. ಯಾಕೆ ಅವ್ರು ಏನು ಮಾಡಿ ದ್ವಿವಚನ ಭಾರಿ ದೊಡ್ಡದು ಮಾಡ್ಕೊಂಡ, ದ್ವಿವಚನ ದೊಡ್ಡದು ಮಾಡ್ಕೋಬಾರ್ದು. ಯಾವ್ದು ದೊಡ್ಡದು ಮಾಡ್ಕೋಬೇಕು, ಗುಹಾ ಪ್ರವಿಷ್ಟವು ಅದು ದೊಡ್ಡದು ಮಾಡ್ಕೋಬೇಕು. ಅರ್ಥ ಗುಹಾ ಪ್ರವಿಷ್ಟತ್ವ ಬಂದ ಮೇಲೆ ಅದು ಎಷ್ಟೇ ವಚನ ಉಪಯೋಗಿಸಿದ್ರು ಕೂಡ ಯಾರಿಗೆ ಪ್ರವೇಶ ಅಲ್ಲಿ, ವಿಷ್ಣುವಿಗೆ ಅಷ್ಟೇ. ಅಂದರೆ ಅದು ಇರುವಿಕೆ ಎಂಬುದು ಅಷ್ಟೇ ಮುಖ್ಯ ಅಲ್ಲ, ಹೃತ್ಪದ್ಮದಲ್ಲಿ ಇರಬೇಕೆ ಅಂತಕ್ಕಂಥ ಪದ ಬೇರೆಯವರು ಹೇಳಕ್ಕೆ ಸಾಧ್ಯವೇ ಇಲ್ಲ ಎಂಬುದು ವಿಶೇಷ. ಅರ್ಥ ಅಂದರೆ ಸಾಧಾರಣ ಅಲ್ಲಿ ಬಂದು ಪೂರ್ವ ಪಕ್ಷದಲ್ಲಿ ಸಾಧಾರಣ, ಉತ್ತರದಲ್ಲಿ ಅಸಾಧಾರಣ. ಅದು ನ್ಯಾಯ ವಿವರಣೆ ಆಯಿತು, ನ್ಯಾಯಗಳ ವಿವರಣೆ ಮಾಡಿಕೊಟ್ಟಿದ್ದ. ಯಾವ ನ್ಯಾಯ ಅಸ್ಪಷ್ಟರೋ ಸ್ಪಷ್ಟ ಮಾಡ್ತಾರೆ ಅಷ್ಟೇ, ಗೊತ್ತಾಯ್ತಾ? ಯಾವ ನ್ಯಾಯ ಅಸ್ಪಷ್ಟವಾಗಿತ್ತು ಅಂದರೆ ಆ ನ್ಯಾಯ ಅಸ್ಪಷ್ಟವಾಗಿತ್ತು ಅಂತ ತಿಳಿಸಿದರು. ಉತ್ತರ ಅದರಲ್ಲೇ ಇರೋದ್ರಿಂದ ಅವ್ರು ತಿಳಬೇಕಾಗಿಲ್ಲ ಅಂತ ಅದನ್ನು ಟೀಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಪದ ಜಾಸ್ತಿ ಇದೆಯಾ ಅಲ್ಲಿ ಬೇರೆ ಇಲ್ಲಿ ಮತ್ತೆ ಅಜ್ಞಾನ ಅಂದರೆ ಸಾಧಾರಣ ಸಾಮಾನ್ಯರಿಗೆ ಅದು ಎಲ್ಲ ಕಡೆ ಅನ್ವಯ ಅದು ಸಾಮಾನ್ಯರಿಗೆ ಅಂತ ಒಂದು ಭ್ರಮೆ ಬರುತ್ತೆ, ಸಾಮಾನ್ಯರಿಗೆ ಭ್ರಮೆ ಬರುತ್ತೆ ಅಂತ. ರುದ್ರೋ ವೈ ಮಾಭಿಶಾಂತಕಃ ರುದ್ರೋ ವೈ ರೋಕಾಯತನಂ ಏಕೋ ರುದ್ರೋ ರದ್ವಿತೀಯಾಯತಸ್ಥೆ ಇಂಥ ಮಾತು ಕೇಳಿದಾಗ ಸಾಮಾನ್ಯರಿಗೆ ಏನನ್ನಿಸುತ್ತೆ, ಪದ ಕೇಳಿದ ಓ ರುದ್ರಾದಿಗಳು ಇರ್ಬೋದು ಅನಿಸುತ್ತೆ. ಆ ದೃಷ್ಟಿ ಸಾಧಾರಣ ಅಜ್ಞಾನ ದೃಷ್ಟಿಯಲ್ಲಿ ಹೊರತು ಜ್ಞಾನಿಗಳಿಗೆ ಅಲ್ಲ ಅಂತ. ಕಾಮನ್ ಅದೇ ಕಾಮನ್ ಇಬ್ಬರಿಗೂ ಕಾಮನ್ ಗುಣ, ಆಫೀಸರ್ ಹತ್ರ ಅಂಬದು ಇಬ್ಬರಿಗೂ ಇದೆ. ಚೀಫ್ ಅಂತಷ್ಟೇ ಒಬ್ಬನು ಹೊರಟೋಗ್ಬಿಡ್ತಾರೆ, ಹುಡುಗರೆಲ್ಲ ಹೋಗ್ಬಿಡ್ತಾರೆ, ಒಬ್ಬನೇ ಬಂದ್ಬಿಡ್ತಾರೆ, ಡೈರೆಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ ಡೋಟೋನ್ ಆಗ್ಬಿಡ್ತಾರೆ ಆ ಥರ. ಅದರಿಂದ ಅಲ್ಲಿರೋ ಪದ ಸರಿಯಾಗಿ ನೋಡಬೇಕು ಅಂತ ಹೇಳ್ತಾರೆ ಅಷ್ಟೆ. ಕಥಂ ನೃತ ದ್ವಿಜಾನೀಯಾಂ ಜ್ಞಾನಗುಲ್ಲೇನ ಗ್ರಹಣಂ ಕಸ್ಯೇತಿ ವಿಚಾರ್ಯಂ ಅನುಗ್ರಹ. ಕಥಂ ನೃತ ದ್ವಿಜಾನೀಯಾಂ ಜ್ಞಾನಕುಲ್ಲೆ ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ. ಈಗ ಆನುಕೂಲ್ಯೇನ ಗ್ರಹಣಂ ಕಸ್ಯ, ಇದು ತಿಳ್ಕೊಳ್ಳೋದು ಅಂದ್ರೆ ಏನು, ಹೇಗೆ ತಿಳ್ಕೊಳ್ಳೋದು ಅಂದರೆ ವಿಷ್ಣುವನ್ನು ತಿಳ್ಕೊಬೇಕು, ಹೇಗೆ ತಿಳ್ಕೊಬೇಕು ಅನ್ನೋ ಅರ್ಥ ಏನೀಗ ಅನುಗ್ರಹ ಮಾಡೋ ಹಾಗೆ ತಿಳ್ಕೊಬೇಕು ನಾವು ದೇವರನ್ನು. ಆಫೀಸ್ ಸುಮ್ಮನೆ ನುಗ್ಗಿಬಿಟ್ಟ ಹೋಗು ಅಂತ ಹೇಳಿದ್ರು ಹೊರಡ ವ್ಯಕ್ತಿ ಹೊರಗೆ ಹೋದ್ರು ತಂದು ಅವರು ಆ ರೀತಿ ಹೋಗೋದೇ ನಾವು ಆಫೀಸ್ ನುಗ್ಗ ಸೀದಾ ಒಳಗೆ ಹೋಗ್ಬಿಟ್ಟು ಪಾವತಿ ತಕ್ಕೊಂಡು ಏನು ಮಾಡ್ತಾರೆ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ. ಸ್ವಚ್ಛ ಅಪ್ಲೈ ತೊಗೊಂಡು ಹೋದ್ರೆ ಏನಾಗುತ್ತಾಗ ವಿಚಾರಿಸ್ತಾರೆ. ಅದಕ್ಕೆ ಆಲುಕುಲ್ಯೇನ ಗ್ರಹಣ ದೇವರನ್ನು ಹೇಗೆ ತಿಳ್ಕೋಬೇಕು, ಅನುಗ್ರಹ ಮಾಡಿ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿದ ಮೇಲೆ ಕಷ್ಟೇಕೆ ವಿಚಾರ್ಯ ಅನುಗ್ರಹ. ಇಲ್ಲಿ ಕಾತ ಆನುಕೂಲ್ಯೇನ ಗ್ರಹಣ ಅನುಗ್ರಹ, ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಪ್ರಸಕ್ತಿ ಬಂದಾಗ ಬರೀ ಬೀಜ ಜ್ಞಾನ ಜ್ಞಾನ ವಿಷಯತ್ವ ಅಂದ್ರೆ ಎಲ್ರಿಗೂ ಬಂದ್ಬಿಡುತ್ತೆ. ಆದರೆ ಅನುಗ್ರಹ ಮಾಡಲಿ ಅಂತಕ್ಕಂತಹ ರೀತಿಯಲ್ಲಿ ತಿಳ್ಕೊಳ್ಬೇಕಾದ ವ್ಯಕ್ತಿ ಯಾರು ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ನಾರಾಯಣನೇ ಆಗಿದ್ದಾನೆ. ಪುನಃಶಬ್ದಾಹ ಈಶಾನೋ ವಜ್ರೋ ಜ್ಯೋತಿಹಿ ಆಕಾಶ, ಇವೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. 10, 11, 12, 3 ಈಶಾನ ಅಂತ ಒಂದು, ವಜ್ರ ಅಂತ ಒಂದು, ಜ್ಯೋತಿ ಆಕಾಶ ಇವೆಲ್ಲ ಶಬ್ದಗಳು ಯಾರನ್ನು ಹೇಳ್ತಾ ಇವೆ, ವಿಷ್ಣುವನ್ನೇ ಹೇಳ್ತಾ ಇವೆ. ಈಶಾನ ಪ್ರಾಣದ ಪ್ರಾಣ ವಿಷ್ಣುವೆ, ವಜ್ರ ವಜ್ರಶ್ರೇಷ್ಠ ಅಂತ ಒಂದು ಪದಾರ್ಥ ಇದೆ, ಅದಕ್ಕೆಲ್ಲ ಗಡಗಡ ನಡಿಗೋಗ್ತಾರೆ ಅಂತ ಬಂದ್ಬಿಟ್ಟು. ಆ ಪದಾರ್ಥ ಯಾರು, ವಜ್ರ ಅಂತ ಹೇಳ್ಬಿಟ್ಟು ವಜ್ರಕ್ಕೆ ಎಲ್ಲರೂ ನಡುಗ್ತಾರೆ. ವಿಷ್ಣು ಸರ್ವತ್ವ ಅಂತ ಹೇಗೆ ಬಂತು ಅಂದರೆ ವರ್ಜನಾತ್ ವಜ್ರಂ ಕಂಪನಾತ್ ಅಂತ ಹೇಳಬೇಕಾದ್ರೆ ಸರ್ವರನ್ನು ನಡುಗಿಸಬೇಕೆ ಎಂಬ ಗುಣ ಯಾರಲ್ಲಿದೆ, ವಿಷ್ಣುವಿನಲ್ಲಿದೆ ಅಂತ. ಅದಕ್ಕೆ ಕಂಪಕಸ್ಯ ಅಣುಭಾಷ್ಯದಲ್ಲಿ ಕಂಪಕಸ್ಯ ವಿಷ್ಣುರೇವ, ಅದು ಬಿಡದವರೆಲ್ಲ ಎಂಥವ್ರು ಕಂಪಿತರವರು. ಈಶಾಸ್ಮಾತ್ ಉದೇಜಿ ಸೂರ್ಯ ಎದುರು ನಡುಗ್ತಾರೆ, ಅರೆ ನಡುಸನೆ ಯಾರು ಅಂತ ಕೇಳಿದ್ರೆ ವಿಷ್ಣು ಒಬ್ಬನೇ. ಈಶಾನ ವಜ್ರ, ವಜ್ರ ಅಂತ ದೇವರಿಗೆ ಯಾಸಿಗೆ ಹೆಸರು ಅಂದರೆ ವರ್ಜನಾತ್ ವಜ್ರ. ಏನು ವರ್ಜನಾತ್ ಅಂದರೆ ದೋಷವರ್ಜನಾತ್, ಯಾವುದೇ ದೋಷ ದೇವರಲ್ಲಿ ಇಲ್ಲ ಅಂದರೆ ದೇವರು ಏನಂತ ಕರೀತಾರೆ? ವಜ್ರ ಅಂತ ಕರೀತಾರೆ. ರತ್ನ ಅಂತ ಕೊಂಡುಕೊಂಡ ಏನಂತ ಕಾಣ್ತಾರೆ? ಅವನೊಬ್ಬ ವಜ್ರ, ಅವನೊಬ್ಬ ಅನಾರೋಗ್ಯ ರತ್ನ. ಈ ರೀತಿ ಕರೆದಾಗ ಏನರ್ಥ? ದೋಷ ಇಲ್ಲದವರು ಭಾರಿ ಶ್ರೇಷ್ಠ ವ್ಯಕ್ತಿ ಅಂತ. ದೇವರಿಗೆ ವಜ್ರ ಅಂತ ಯಾತಕ್ಕೆ ಕರೀತಾರೆ? ಆ ರೀತಿ ತಿಳ್ಕೊಳ್ಳೋದಕ್ಕೆ. ಲಿಂಗಂ ಸ್ವಪ್ನಾದಿ ದರ್ಶನಂ ಕಶ್ಯೇಹಿ. ಇನ್ನು ಲಿಂಗಂ ಸ್ವಪ್ನಾದಿ ದರ್ಶನವನ್ನು ಮಾಡೋದಂತ ಬಂತು. ಸ್ವಪ್ನಾದಿ ದರ್ಶನ ಅಂದ ತಕ್ಷಣ ಜೀವ ಮಾಡ್ತಾನಲ್ಲ, ಜೀವನೇ ಯಾಕೆ ಶ್ರೇಷ್ಠ ಆಗಬಾರ್ದು ಅಂದರೆ? ಇದು ದರ್ಶನ ಅಂತ ಆ ರೀತಿ ದರ್ಶನ ಅಲ್ಲ, ತೋರಿಸುವಿಕೆ. ಬರೀ ನೋಡಿಸೋದಲ್ಲ, ನೋಡೋದಲ್ಲ, ನೋಡಿಸಿಕೊಡ್ಬೇಕು ಎಂಬುದು ಯಾರಿಗಿದೆ ಗುಣ ಸಾಮರ್ಥ್ಯ? ಸ್ವಪ್ನಾದಿ ಕರ್ತೃತ್ವ ಯಾರಿಗಿರೋದು? ವಿಷ್ಣುವಿಗೆ ಮಾತ್ರವೇ. ಶಬ್ದೋ ಬ್ರಾಹ್ಮಣ ಇದೆ. ಮುಂದೆ ಇನ್ನೊಂದು ಬಂತು. ಒಬ್ಬರಿದ್ದಾರೆ ಶ್ರೀಶ್ಯ ವಿಷ್ಣು ಹರಿಶ್ಯ ತತ್ಪತ್ನಿ, ಒಬ್ಬರಿದ್ದಾರೆ ಶ್ರೀ ಮತ್ತು ಹರಿ ಆತನ ಪತ್ನಿ ಅಂತ ಹೇಳಿಬಿಟ್ಟು. ನೋಡೋದಕ್ಕೆ ಏನಿಸ್ತೆ ಅಲ್ಲಿ ಬ್ರಹ್ಮದೇವರಿಗೆ ವಾಯುದೇವರಿಗೆ ಅನ್ವಯ ಪದ ಇದ್ದ ಕಾಣಿಸ್ತಾ ಇದೆ, ಆದರೆ ಸರಿಯಲ್ಲ. ಯಾತಕ್ಕೆ ಅಲ್ಲಿ ಬ್ರಾಹ್ಮಣ ಅನ್ನೋ ಪದ ಇದೆಯಲ್ಲಿ, ಮುಖ್ಯತಃ ಬ್ರಾಹ್ಮಣ ಶಬ್ದವಾಚ್ಯರಾದವರು ಯಾರು? ಈ ಬ್ರಹ್ಮ ಅಲ್ಲ, ವಿಷ್ಣುವೇ. ಶಬ್ದೋ ಬ್ರಾಹ್ಮಣ ಇದೆ. ಅದನ್ನು ಉಳಿದವರಿಗೆ ಶಂಕ ಬರಲಿಕ್ಕೆ, ಆದರೆ ಬ್ರಾಹ್ಮಣ ಶಬ್ದ ಬಂದ ತಕ್ಷಣ ಯಾವುದೇ ಬ್ರಾಹ್ಮಣ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಡ್ಬೋದು ಅಂದರೆ ಅಲ್ಲ, ವಿಷ್ಣುವೇ ಸರ್ವೋತ್ತಮ. ಯಸ್ಮಿನ್ ದ್ಯೌಹು ಪೃಥಿವೀಚ ಅಂತರಿಕ್ಷಂ ಓತಂ ಮನಃ ಓತಂ ಪ್ರಾಣ ಓತಾಹ ಇತ್ಯತ್ರಕ್ತೋ ಇತ್ಯತ್ರ ಉಕ್ತಾನಾಂ ಲಿಂಗಾನಾಂ ಅನ್ಯತ್ರ ರುದ್ರಾದಿ ವಿಷಯತ್ವೆ ಶಬ್ದಲಿಂಗ ಬಾಹುಲ್ಯಂ. ಯಸ್ಮಿನ್ ದ್ಯೌಹು ಪೃಥಿವೀಚ ಅಂತರಿಕ್ಷಮೋತಂ ಮನಃ ಓತಂ ಪ್ರಾಣ ಓತಾಹ. ಯಾರೊಳಗೆ ಈ ದ್ಯುಲೋಕ ಪೃಥಿವಿ ಅಂತರಿಕ್ಷ ಮನಸ್ಸು ಪ್ರಾಣ ಎಲ್ಲವೂ ಕೂಡ ಆಧರಿಸಿವೆಯೋ ಅಂತ ಪಾತು ಬಂತು. ನೋಡೋದಕ್ಕೆ ಏನಿಸ್ತದೆ? ಉಳಿದವರಿಗೂ ಕೂಡ ಪ್ರಾಣ ನಾಂ ಗ್ರಂಥಿರತಿ ರುದ್ರೋಮಾ ವಿಶಾಂತಕ ಪ್ರಾಣೇಶ್ವರ ಕೃತ್ಯವಾಸಾಹ ಪಿನಾಕಿ ಇತ್ಯಾದಿ ಪದಗಳು ಏನು ಹೇಳ್ತಾ ಇವೆ? ಪಿನಾಕಿ ಅಂದರೆ ರುದ್ರದೇವರು, ಕೃತ್ಯವಾಸ ಅಂದರೆ ರುದ್ರದೇವರು, ಮನೋವೈ ರುದ್ರ ಇನ್ನೊಂದು ವಾಕ್ಯ, ಮನಸ್ಸು ಅಧೀನವಾಗಿದೆ ರುದ್ರದೇವರು ಅಂತ ಅರ್ಥ. ಭೂತಂಚ ಪ್ರೋತಂಚ ರುದ್ರೋ ವಾವ ಲೋಕಾಧಾರ ಇತ್ಯಾದಿ ಶಬ್ದ ಬಾಹುಲ್ಯಂ. ಇಂಥ ಶಬ್ದ ಬಾಹುಲ್ಯದಿಂದಾಗಿ ಪ್ರಶ್ನೆ ಮಾಡ್ತೇವೆ ಅಂದರೆ ಇದು ಶಬ್ದ ಬಾಹುಲ್ಯ. ಉತ್ತರ ಇಲ್ಲಿ ಅಲ್ಲೇ ಇದೆ. ಮತ್ತೆ ಮನಸ್ಸು ಓತವಾಗಿದೆ ಅಂತ ಹೇಳಿದಾಗ ಮನಸ್ಸಬ್ದಕ್ಕೆ ರುದ್ರ ಅಂತ ಅರ್ಥ ಇರೋದ್ರಿಂದ ಇಲ್ಲಿ ಬಂದಿರತಕ್ಕಂತಹ ರುದ್ರ ಯಾರಾಗಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣುವಾಗಲಿಕ್ಕೆ ಸಾಧ್ಯ ಇಲ್ಲ, ನಾರಾಯಣನೇ ಆಗಿದ್ದಾನೆ. ಯಾಕೆ ಮುಂದೆ ರುದ್ರೋವಾವ ಲೋಕಾಧಾರ ಅಂತಿದೆ, ಆ ರುದ್ರ ಮನಸ್ಸು ಅಂತಿದೆ, ಮನಸ್ಸು ಯಾರಲ್ಲಿ ಓತ ಅಂತಿದೆ. ಮತ್ತೆ ಅಂದಮೇಲೆ ಓತ ಅಂದರೆ ಆಧಾರಿತ ಎಲ್ಲ ಶಬ್ದ ಸರಿಯಾಗಿ ಬುದ್ಧಿ ಅಲ್ಲೇ ಅರ್ಥ ಮಾಡೋದು. ಪಿನಾಕಿ ಅಂದ್ರೇನು? ಪಿನಾಕಿ ಅಂದರೆ ವಿಷ್ಣುವ್ಯಾಸ ಮೇಲ್ನೋಟಕ್ಕೆ ಅರ್ಥ. ಪಿನಾಕಿ ಅಂದರೆ ವಿಷ್ಣು ಅಂತ ಅರ್ಥ. ಪಿನಾಕಿ ಅಂದರೆ ವಿಷ್ಣು. ನಾಕಂ ಪಿಬಂತಿ ಇತಿ ಪಿನಾಕಿನಃ ಮುಕ್ತಃ ಗೊತ್ತಾಯ್ತಾ? ತೇ ಯೇಷಾಮಧೀನಃ ಅಥ ವಿಷ್ಣು ಪಿನಾಕಃ ಅಶ ಸಂತಿ ಇತಿ ಪಿನಾಕಿ ಅಂಥೇಳಿ ಮುಕ್ತರ ಸ್ವಾಮಿ ಅಂತ ಅದಕ್ಕೆ ಅರ್ಥ. ಕೃತ್ಯವಾಸಃ ಅಲ್ಲೇ ರುದ್ರ ಶಬ್ದಕ್ಕಲ್ಲೇ ಅರ್ಥ ಮಾಡ್ತಾರೆ. ರುಜ ಹೇಳಿದ್ರಲ್ಲ ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನ ಎಲ್ಲ ಅಲ್ಲಿ ಈ ಪದದಲ್ಲಿ ಎಲ್ಲ ಅರ್ಥ ಹೇಳ್ಬಿಡ್ತಾರೆ. ಒಟ್ಟಿಗೆ ಇದು ಹಿಂಟು ಕೊಡ್ತಾರೆ ಅಷ್ಟೇ. ಪ್ರಾಣೋ ವಾ ಆಶಾಯಾ ಭೂಯಾನಿತ್ಯುಕ್ತ ಪ್ರಾಣಾತ್ ಭೂಯಸೋ ಅನುಕ್ತಿ. ಇಲ್ಲಿ ಪ್ರಾಣೋ ವಾ ಆಶಾಯ ಭೂಯಾನ ಅಂತ ಹೇಳಿಬಿಟ್ರು. ಆದರೆ ಪ್ರಾಣನ ಮೇಲೆ ಯಾರಿದ್ದಾರೆ ಅಂತ ಹೇಳಲಿಲ್ಲ, ಮುಂದೊಂದು ಕಡೆ ಹೇಳಿದ್ದಾರೆ. ಅಲ್ಲೇ ಎಂಡ್ ಮಾಡ್ಕೊಂಬಿಟ್ರೆ ಏನಾಗುತ್ತದೋ ಅವರೇ ಫೈನಲ್ ಅಂತ ಆಗುತ್ತೆ. ಆದರೆ ಪ್ರಾಣಕ್ಕಿಂತ ಮೇಲಿದ್ದಾರೆ ಅಂತ ಬೇರೆ ಹೇಳಿರೋದ್ರಿಂದ ಪರಿಪೂರ್ಣ ಭೂಯಸ್ತೋಮ ವಿಷ್ಣುವಿನಲ್ಲಿ ಇದೆ. ಅತ್ತಾ ಇತ್ಯುಕ್ವಾ ನ ತತಸ್ಜ್ಞಾತಿ ಕಿಂಚನ ಇತಿ ವಿರುದ್ಧತಾ ಅತ್ತಾ ಚರಾಚರ ಗ್ರಹಣಾತ್. ಅದೇ ಅತಿಥಿ ಅಂತ ಒಬ್ಬಳಿದ್ದಾಳೆ, ಅವಳೇ ಎಲ್ಲಕ್ಕಿಂತ ಸರ್ವಶ್ರೇಷ್ಠಳಾದವಳು. ಯಾತಕ್ಕೆ ಅಂದರೆ ಎಲ್ಲವನ್ನೂ ತಿಂದುಬಿಡ್ತಾಳೆ ಕೊನೆಗೆ ಅಂತ. ಸರ್ವ ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರ್ದು? ವಿಷ್ಣುವನ್ನು ನೀವು ಹೇಳ್ತೀರಿ. ಆದರೆ ಅಲ್ಲೇನು ಹೇಳಿದ್ದೆ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಅದು ಉತ್ತರ ಕೊಟ್ಟರು ಅತ್ತಾ. ಅತ್ತ ಅಂದ್ರೇನು? ಸರ್ವವನ್ನು ತಿನ್ನುವವನು ಯಾರು? ವಿಷ್ಣುದೇವ. ಯಾತಕ್ಕೆ? ಚರಾಚರ ಗ್ರಹಣ, ಎಲ್ಲವನ್ನೂ ತಿನ್ನೋ ಶಕ್ತಿ ಅತಿಥಿಗಿಲ್ಲ. ಯಾರಿಗದು? ವಿಷ್ಣುವಿಗೆ ಹೊರತು ಬೇರೆಯವರಿಗಿಲ್ಲ. ಚರಾಚರ ಗ್ರಹಣ ಅದು ಬಹಳ ಮುಖ್ಯ. ನತದಶ್ಚಾತಿ ಕಿಂಚನ ಆಯ್ತು ವಿರುದ್ಧತ. ಅಲ್ಲಿ ಪ್ರಶ್ನೆ ಬಂತು, ವಿಷ್ಣು ಹೇಳ್ಕೊಡುದು ನೀವು ವಿಷ್ಣು ಏನು ತಿನ್ನೋದಿಲ್ಲ ಅಂತ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ, ವಿಷ್ಣು ತಿನ್ನೋದಿಲ್ಲ ಅಂದರೆ ನಮ್ಮಂತೆ ತಿನ್ನೋದಿಲ್ಲ. ನಾವ್ಯಾದಕ್ಕೆ ತಿಂತೇವೆ? ಹಸಿವಾಗಿದೆ ಅಂತ ತಿಂತೇವೆ. ದೇವ್ರು ಹಸಿವಾಗಿದೆ ಅಂತ ತಿನ್ನೋದಿಲ್ಲ. ಯಾತಕ್ಕೆ ತಿಂತಾನೆ? ಇನ್ನೆಲ್ಲ ಸುಖವಾಗಿಡಬೇಕು ಅಂತ ಹೇಳಿ ನಾವು ಪ್ರಳಯದ ಉಪಸಂಹಾರ ಮಾಡೋಕ್ಕೆ ತಿಂತಾನೆ ಹೊರತು ಹಸಿವಾಗಿದೆ ಅಂತ ತಿನ್ನೋದಿಲ್ಲ. ಆರ್ಥಲ್ಲಿ ನತದಶ್ಚಾತಿ ಕಿಂಚನನೇ ಹೊರತು ಅತ್ತಾಚರಾಚರ ಗ್ರಹಣ ಅಂತಂದರೆ ಎಲ್ಲ ತಿಂತಾನೆ ಅಂತ ಅರ್ಥ. ಈ ಶ್ಲೋಕದಲ್ಲಿ ಅಯ್ಯೋ ತಿನ್ನೋದಿಲ್ಲ ಅಂತ ಅರ್ಥ. ಎಲ್ಲ ತಿಂತಾನೆ ಹೌದು, ಏನೂ ತಿನ್ನೋದಿಲ್ಲ ಹೌದು. ದುಡ್ಡು ರಾಶಿ ಇದೆ ಹೌದು, ಒಂದೂ ಅವಂದಲ್ಲ. ಕ್ಯಾಶಿಯರು ದುಡ್ಡು ರಾಶಿ ಇದೆ ನಿಜನೇ, ಒಂದೂ ಅವಂದಲ್ಲ. ಆ ದೃಷ್ಟಿಯಿದೆ, ಓನರ್ಶಿಪ್ ಇಲ್ಲ, ಅಲ್ಲಿ ಅಭಿಮಾನ ಇಲ್ಲ ವಿಷ್ಣುವಿಗೆ. ಆದ್ದರಿಂದ ಆಸಕ್ತಿ ಇಲ್ಲ, ಆದ್ದರಿಂದ ಏನೂ ತಿನ್ನೋದಿಲ್ಲ ಅಂತ ಕರೀತಾನೆ. ನಿಜವಾಗ್ಲೂ ಏನು ಮಾಡ್ತಾನೆ? ಎಲ್ಲ ತಿಂತಿದ್ದಾನೆ. ಬಹುಶ್ಯಾಂ ಪ್ರಜಾಯೇ ಧನ್ಯ ಅನ್ಯಾ ಭಾವ ಅದು ಉಪಚಾರ ಕೇಳೋ ಪದ್ಧತಿ ಉಂಟು. ದೊಡ್ಡವ್ರ ಮನೆ ಕರೆದಿರ್ತಾರೆ, ಭಟ್ಟ ಊಟ ಎಲ್ಲ ಆಗಿಬಿಡುತ್ತೆ, ಅವ್ರು ಏನು ಊಟ ಮಾಡಲೇ ಇಲ್ಲ ಅಂದ್ಬಿಡ್ತಾರೆ ಅವ್ರು. ಗೊತ್ತಾಯ್ತು, ಎಷ್ಟೊಂದು ಮಾಡಿ ಏನು ಊಟ ಮಾಡಲೇ ಇಲ್ಲ, ಚೆನ್ನಾಗಿ ಊಟ ಮಾಡಿ ಗೊತ್ತು, ಇವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು, ಉಪಚಾರಕ್ಕೆ ಏನಿರ್ತಾರೆ, ಏನು ಊಟ ಮಾಡಲೇ ಇಲ್ಲ ಅಂದ್ರೆ ಅರ್ಥ ಏನಾದಕ್ಕೆ, ಆಸೆಯಿಂದ ಬಂದವರಲ್ಲ, ಕೇವಲ ಒಳ್ಳೇದಕ್ಕೋಸ್ಕರ, ಆ ರೀತಿ ಅರ್ಥ. ಚಿಕ್ಕವ್ರು ಸೊಪ್ಪು ತಿಂದಿರ್ತಾರೆ, ತಿಂದು ತಿಂದು ಒದ್ದಾಡ್ತಾರೆ ಅಂತ ಬೈದ್ಬಿಡ್ತಾರೆ ಪಾಪ, ಸೊಪ್ಪು ತಿಂದವ್ರನ್ನ ತಿಂದು ತಿಂದು ಒದ್ದಾಡ್ತಾರೆ ಅಂತ ಬೈಯೋದು. ಆಸಿಪುರಕ್ಕೆ ಅಂತ ಕರೆಯೋದು ಇವ್ರನ್ನ, ಏನು ತಿನ್ನಲೇ ಇಲ್ಲ ಅಮ್ಮ ವಿಷ್ಣು ಹಾಗೆ. ನೈ ರಥದಶ್ಚಾತಿ ಕಿಂಚನ, ಆಸೆಯಿಂದ ಏನೂ ತಿಂದಿಲ್ಲ ವಿಷ್ಣು, ಲೋಕದ ಕಲ್ಯಾಣಕ್ಕೋಸ್ಕರ ಮಾತ್ರ ತಿಂದಿರೋದ್ರಿಂದ ರಥದಶ್ಚಾತಿ ಕಿಂಚನ ಅಂಬೋದು ಹೌದು. ಒಟ್ಟು ಕೆಪಾಸಿಟಿ ತಗೊಂಡ್ರೆ ಅತ್ತ ಚರಾಚರ ಗ್ರಹ ಎಲ್ಲವನ್ನೂ ತಿಂದು ಹಾಕಿಬಿಡ್ತಾನೆ. ಬಹುಶ್ಯಾಂ ಪ್ರಜಾ ಏಯ ಇತ್ಯಂತ್ಯ ಅನ್ಯಭಾವ ಅದೃಷ್ಟಿ. ಬಹುಶ್ಯಾಂ ಪ್ರಜಾ ಏಯ ಬಹುರೂಪ ತಗೊಂಡ ಅಂತ ಹೇಳ್ತೀರಿ, ಮತ್ತು ವಿಷ್ಣು ಒಬ್ಬನೇ ಅಂತ ಹೇಳ್ತೀರಿ, ವಿರೋಧ ಬಂತಲ್ಲ ಅಂದರೆ ಅಲ್ಲಿರೋದು ಹಾಗಲ್ಲ. ಅನ್ಯಭಾವ ಅದೃಷ್ಟಿ, ಎಷ್ಟೇ ರೂಪ ತಗೊಂಡು ಪರಮಾತ್ಮ ಏನಾಗೋದಿಲ್ಲ, ಇನ್ನೊಂದು ವಸ್ತು ತಾನಾಗೋದಿಲ್ಲ ಅಂತೆ ರೂಪಗಳು ತಗೊಳ್ತಾರೆ ಹೊರತು. ಬಹುಶ್ಯಾಂ ಪ್ರಜಾಯ ಮೊದಲ ಅದ್ವೈತಗಳು ಏನು ಅರ್ಥ ಮಾಡ್ಕೊಂಡ್ಬಿಟ್ರು, ಅನಂತ ಜೀವನಾಗಿದ್ದು ವಿಷ್ಣುವೇ ಅಂತ ಹೇಳ್ಬಿಟ್ರು. ಅನಂತ ಜೀವನಾಗಿ ವಿಷ್ಣು ಆಗಲಿಲ್ಲ, ವಿಷ್ಣುವೇ ತನ್ನದೇ ಅನಂತ ರೂಪ ತಗೊಂಡೆ ಹೊರತು ವಿಷ್ಣುವಿನೇ ಬೇರೆ, ಈ ಜೀವರೇ ಬೇರೆ ಅಂತ. ದಹರೋ ಅಸ್ಮಿನ್ ಅಂತರ ಆಕಾಶ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ಇತ್ಯನೇನ ಯಾವಾನ್ ವಾ ಅಯಂ ಆಕಾಶ ತಾವಾನೇಷೋ ಅಂತರ್ಹೃದಯ ಆಕಾಶ ಇತ್ಯಸ್ಯ ಅನ್ವಯಾಭಾವ. ದಹರೋ ಅಸ್ಮಿನ್ ಅಂತರೆ ಅಲ್ಲಿಗೆ ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಏಷ ನಮಃ ವಾಮಕ ಪಾಂಡವಾ ದೇವ.